ನಮ್ಮ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮಾರ್ಗದರ್ಶನ ಶ್ರೀ ಅನ್ಬುಕುಮಾರ್ ಜಿಲ್ಲಾ ಅಧಿಕಾರಿಗಳು ರಾಯಚೂರು ಸಂಯೋಜನೆ ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಕೇಳಿ ನಮ್ಮ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು
ನಮ್ಮ ಊರು ನಮ್ಮ ಮಕ್ಕಳು ನಮ್ಮ ಶಾಲೆ ರೇಡಿಯೋ ಆಧಾರಿತ ಮಕ್ಕಳ ಹಕ್ಕುಗಳ ಸರಣಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತ ಸುಸ್ವಾಗತ. ಇಂದು ನಾವು 6ನೇ ಸರಣಿಯಲ್ಲಿದ್ದೀವಿ. ಇವತ್ತು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ನುಜರತ್ ಫಾತಿಮಾ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಉಪನಿರ್ದೇಶಕರಾದಂಥ ಪಂಕಜ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಉಪನಿರ್ದೇಶಕರಾದಂಥ ರೇವತಿ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದಾರೆ. ತಮಗೆಲ್ಲರಿಗೂ ಕೂಡ ರಾಯಚೂರು ಜಿಲ್ಲಾಡಳಿತ ಮತ್ತು ಆಕಾಶವಾಣಿ ಕೇಂದ್ರ ಪರವಾಗಿ ಆತ್ಮೀಯ ಸ್ವಾಗತ. ಸ್ವಾಗತ ಮೇಡಮ್. ಈಗ ನಮ್ಮ ಜೊತೆ ಮೂವರು ಹಿರಿಯ ಅಧಿಕಾರಿಗಳು ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮತ್ತು ನಿರಂತರವಾಗಿ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರು ಮಕ್ಕಳ ನ್ಯಾಯ ಕಾಯ್ದೆ, ಬಾಲ್ಯ ವಿವಾಹ ಕಾಯ್ದೆ, ಅದೇ ರೀತಿಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ, ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೂಡ ನೀಡಲಿಕ್ಕಿದ್ದಾರೆ. ನಮಸ್ಕಾರ ಮೇಡಮ್.
ನಮಸ್ಕಾರ.
ನುಜರತ್ ಫಾತಿಮಾ ಅವರೇ, ತಾವು ಸುಮಾರು ವರ್ಷಗಳಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ನಮ್ಮ ಕೇಳುಗರಿಗೆ ಈ ಮಕ್ಕಳ ನ್ಯಾಯ ಕಾಯ್ದೆ ಅಂತೇಳಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಈಗಾಗಲೂ ಕೂಡ ತಮ್ಮ ಇಲಾಖೆಯಿಂದ ಹಲವಾರು ಪ್ರಚಾರಗಳನ್ನು ತಾವು ಮಾಡಿದ್ದೀರಿ. ಈ ಮಕ್ಕಳ ನ್ಯಾಯ ಕಾಯ್ದೆ ಏನು ಇದು ಮತ್ತು ಯಾವ ರೀತಿಯಲ್ಲಿ ಇದು ಮಕ್ಕಳಿಗೆ ಸಹಾಯ ಆಗುತ್ತೆ?
ಈಗ ಬಾಲ ನ್ಯಾಯ ಕಾಯ್ದೆ 2000 ಅಂತ ಹೇಳಿ ಬಂದಿದೆ. ಇದಕ್ಕಿಂತ ಮುಂಚೆ ನಮ್ಮ ಇಲಾಖೆಯಲ್ಲಿ ಬಾಲ ನ್ಯಾಯ ಕಾಯ್ದೆ 1986 ಅಂತ ಹೇಳಿ ಫಾಲೋ ಮಾಡ್ತಾ ಇದ್ದಿದ್ದು. ಈಗ ಅದು ಅಮೆಂಡ್ಮೆಂಟ್ ಆಗಿ ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ಮಕ್ಕಳಿಗೆ ಭವಿಷ್ಯಕ್ಕೆ ಯಾವ ರೀತಿ ನಾವು ರಿಹ್ಯಾಬಿಲಿಟೇಷನ್ ಮಾಡ್ಬೋದು, ಆಮೇಲೆ ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕು, ಈಗ ಕಷ್ಟದಲ್ಲಿ ಇರ್ತಾರೆ ಮಕ್ಕಳು, ಅಂಥವ್ರಿಗೆ ನೋಡಲಿಕ್ಕೆ ಅಂತ ಹೇಳಿ ಈ ಕಾಯ್ದೆ ಬಂದಿದೆ.
ಓಕೆ. ಈ ಕಾಯ್ದೆಯಲ್ಲಿ ಮುಖ್ಯವಾಗಿ ಯಾವ ಮಕ್ಕಳಿಗೆ ಈ ಕಾಯ್ದೆಯ ಪ್ರಯೋಜನ ಆಗುತ್ತೆ ಮತ್ತು ಎಂಥ ಮಕ್ಕಳಿಗೆ ಪ್ರಯೋಜನ ಆಗುತ್ತೆ?
ಈಗ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಯಾವ್ಯಾವ ಮಕ್ಕಳು ಈ ಕಾಯ್ದೆ ಕಾನೂನು ವಿರುದ್ಧವಾಗಿ ಏನಾದರೂ ಸ್ವಲ್ಪ ಇದಾದರೆ ಅಂಥವ್ರಿಗೆ ಎಲ್ಲ ಈ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ಹೇಳಿ ಅವ್ರಿಗೆ ಒಂದು ಸೆಕ್ಷನ್, ಇನ್ನೊಂದು ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್, ಈ ಅಂಗವಿಕಲ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು, ನೆಗ್ಲೆಕ್ಟೆಡ್ ಚಿಲ್ಡ್ರನ್, ಸ್ಟ್ರೀಟ್ ಚಿಲ್ಡ್ರನ್, ಇಂಥವರೆಲ್ಲ ಈ ಮಕ್ಕಳು ಚೈಲ್ಡ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಹೇಳಿ ಈ ಮಕ್ಕಳಿಗೆ ನಾವು ಈ ಕಾಯ್ದೆ ಅಡಿಯಲ್ಲಿ ನಾವು ಅವ್ರಿಗೆ ಇದು ಮಾಡ್ತೀವಿ, ನೋಡ್ತೀವಿ.
ಅಂದರೆ ಯಾವುದೇ ಮಗುವಿಗೆ ಪೋಷಣೆ ಮತ್ತು ರಕ್ಷಣೆ ಕೊರತೆ ಇದ್ದರೆ ಈ ಕಾಯ್ದೆ ಅಡಿಯಲ್ಲಿ ನೀವು ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇದೆ.
ಹೌದು, ನಮ್ಮ ಇಲಾಖೆ ಈ ಇದರಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ.
ಎಲ್ಲಿ ಹೋಗಬೇಕು? ಉದಾಹರಣೆಗೆ ನಮಗೆ ಬಸ್ ಸ್ಟ್ಯಾಂಡಲ್ಲೋ ಅಥವಾ ಎಲ್ಲಾರ ದಾರಿಯಲ್ಲೋ ಒಂದು ಮಗು ಸಿಕ್ತು ಅಥವಾ ಯಾರಿಂದಲೋ ಶೋಷಣೆಗೊಳಗಾದ ಒಂದು ಮಗು ಸಿಕ್ತು, ಒಬ್ಬ ಸಾಮಾನ್ಯ ನಾಗರಿಕ ಈ ಕಾಯ್ದೆಯ ಪ್ರಯೋಜನವನ್ನು ಹೇಗೆ ಪಡಿಬೇಕು, ಅವ್ರು ಎಲ್ಲಿ ಹೋಗಬೇಕು ಮತ್ತು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಈ ಕಾಯ್ದೆ?
ಈಗ ಫಸ್ಟ್ ಫಾರ್ಮೋಸ್ಟ್ ಇದು ಪೊಲೀಸ್ ಪೊಲೀಸ್ಗೆ ಹೋಗ್ಬೋದು, SJPU ಅಂತ ಹೇಳಿ ಎಲ್ಲ ಎಸ್ಟಾಬ್ಲಿಷ್ ಆಗಿದೆ ಎಲ್ಲ
ಡಿಸ್ಟ್ರಿಕ್ಟಲ್ಲಿ.
ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಒಂದು ಚೈಲ್ಡ್ ವೆಲ್ಫೇರ್ ಆಫೀಸರ್ ಅಂತೇನೂ ನೇಮಕ ಮಾಡಿದ್ದಾರೆ. ಸೊ ಅಲ್ಲೂ ಹೋಗಿ ಅವರು ನೋಡ್ಕೋಬೋದು. ಮತ್ತು ಚೈಲ್ಡ್ ವೆಲ್ಫೇರ್ ಕಮಿಟಿ, ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅದು, ಪ್ಲಸ್ ಒಂದು ಜೂನಿಯರ್ ಜಸ್ಟಿಸ್ ಬೋರ್ಡ್, ಬಾಲ ನ್ಯಾಯ ಮಂಡಳಿ ಅಂತ ಹೇಳಿ ಈ ಮೂರು ಇದು ಇಂಪಾರ್ಟೆಂಟ್ ಇದು ಅಂಗ
ನಮ್ಮ
ಈ ಆ್ಯಕ್ಟಲ್ಲಿ. ಹೌದು. ಸೊ ಇದರಲ್ಲಿ ನಾವು ಆ ಮಕ್ಕಳಿಗೆ ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡ್ಬೋದು, ಅವ್ರಿಗೆ ಯಾವ ರೀತಿ ನಾವು ನೋಡ್ಕೋಬೋದು ಅಂತ ಹೇಳಿ ನಾವು ಡೀಲ್ ಮಾಡ್ಬೋದು. ಅಂಗನವಾಡಿ ವರ್ಕರ್, ಸೂಪರ್ವೈಸರ್ ಅವ್ರಿಗೆ ಇದು ಮಾಹಿತಿ ಇದೆ, ಅವರು ಇದರಲ್ಲಿ ದೇ ಕ್ಯಾನ್ ಆ್ಯಕ್ಟ್ ಆ್ಯಂಡ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್.
ಹಾಗಾದರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಪಟ್ಟಣ ಪ್ರದೇಶದಲ್ಲಿ ಇಂಥ ಮಕ್ಕಳು ಕಂಡಾಗ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಮೇಲ್ವಿಚಾರಕರನ್ನ ಸಂಪರ್ಕಿಸಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ.
ಹೌದು.
ಅವರ ಆ ಮಗುವಲ್ಲಿ ತಗೊಂಡೋಗಿ ಬಿಡ್ತಾರೆ. ಉದಾಹರಣೆಗೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಅಂಗವಿಕಲ ಮಗು ಅಥವಾ ಅನಾಥ ಮಗು ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ, ಅವ್ರ ಹತ್ತಿರದ ಪೊಲೀಸ್ ಠಾಣೆ ತಗೊಂಡು ಹೋಗ್ಬೋದಾ?
ಹಾಂ, ತಗೊಂಡು ಹೋಗ್ಬೋದು. ನಂತರ ಕೆಲವು ಇದರಲ್ಲಿ ದೇ ಕ್ಯಾನ್ ಡೈರೆಕ್ಟ್ಲಿ ಇದಕ್ಕೆ ಹೋಗ್ಬೋದು. ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ನಮ್ಮಲ್ಲಿ ಚಿಲ್ಡ್ರನ್ಸ್ ಹೋಮ್ ಅಂತೆಲ್ಲ ಎಸ್ಟಾಬ್ಲಿಷ್ ಆಗಿದೆ, ನಂತರ ಅಬ್ಸರ್ವೇಷನ್ ಹೋಮ್ ಅಂತೇನು ಎಸ್ಟಾಬ್ಲಿಷ್ ಆಗಿದೆ. ಈ ಚಿಲ್ಡ್ರನ್ಸ್ ಹೋಮ್ ಅಲ್ಲಿ ನಾವು ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ಗೆ ಅಲ್ಲಿ ಅಡ್ಮಿಟ್ ಮಾಡಿ ಅವ್ರ ಭವಿಷ್ಯ ಬಗ್ಗೆ ಏನು ತೊಗೊಳ್ಬೇಕು ಆ್ಯಕ್ಷನ್ ಅಂತ ಹೇಳಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಡಿಸೈಡ್ ಮಾಡ್ತದೆ. ಇದು ಅಬ್ಸರ್ವೇಷನ್ ಹೋಮಲ್ಲಿ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾಕ್ಕೆ ಅಡ್ಮಿಟ್ ಮಾಡ್ತೀವಿ. ಅವರು ಅದರಲ್ಲಿ ಮೆಂಬರ್ಸ್ ಮ್ಯಾಜಿಸ್ಟ್ರೇಟ್ ಮತ್ತು ಎರಡು ಮೆಂಬರ್ಸ್ ಇರ್ತಾರೆ. ಸೊ ಅದರಲ್ಲಿ ಅವರು
ಅಂದರೆ ನೀವು ಹೇಳಿದಂಥ ಮಕ್ಕಳ ಕಲ್ಯಾಣ ಸಮಿತಿ ಕರ್ಕೊಂಡು ಹೋಗ್ಬೋದು. ಯಾವುದೇ ಅದಕ್ಕೆ ಒಬ್ಬರು ಅಧಿಕಾರಿ ಕರ್ಕೊಂಡು ಹೋಗ್ಬೇಕು ಅಥವಾ ಇಂಥವ್ರೆ ಅಂತ ಇದ್ದರೆ ಯಾವುದೇ ಸಾಮಾನ್ಯ ನಾಗರಿಕ ಕರ್ಕೊಂಡು
ಹೋಗ್ಬೋದು. ಎನ್ ಜಿ ಒ ಕರ್ಕೊಂಡು ಹೋಗ್ಬೋದು, ಚೈಲ್ಡ್ ಲೈನ್ ಅವ್ರು ಕರ್ಕೊಂಡು ಹೋಗ್ಬೋದು, ಪೊಲೀಸ್ ಕರ್ಕೊಂಡು ಹೋಗ್ಬೋದು.
ಓಕೆ,
ನಮ್ಮ ಆಫೀಸರ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ನೋಟಿಸ್ಗೆ ಬಂದರೆ ಅವರು
ಕರ್ಕೊಂಡು. ಕೇಳುಗರೆ, ನಮ್ಮ ಹಿರಿಯ ಅಧಿಕಾರಿಗಳು ಉತ್ತಮವಾದಂಥ ಮಾಹಿತಿಯನ್ನು ನಮ್ಮ ಎಲ್ಲ ನಾಗರಿಕರಿಗೆ ಕೊಡ್ತಾ ಇದ್ದಾರೆ. ಯಾವುದೇ ಮಗುವಿಗೆ ಯಾವುದೇ ತೊಂದರೆ ಇದ್ದರೂ ಕೂಡ ನೀವು ಹತ್ತಿರದ ಠಾಣೆಗೆ ಅಥವಾ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಪ್ರತಿ ಜಿಲ್ಲೆಯಲ್ಲಿರುತ್ತೆ, ರಾಯಚೂರಲ್ಲಿ ಸೇತಲಾಭನ ಬಾಲ ಮಂದಿರದಲ್ಲಿ ಅದಿರುತ್ತೆ, ನೀವು ಅಲ್ಲಿ ಕರ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ಅಧಿಕಾರ ಆಗಲಿ ಜವಾಬ್ದಾರಿ ಆಗಲಿ ಹುದ್ದೆ ಬೇಕಾಗಿಲ್ಲ, ಮಗುವಿನ ರಕ್ಷಣೆ ಮುಖ್ಯ ಅನ್ನೋದೇ ಈ ಕಾನೂನಿನ ಮುಖ್ಯ ಅಂಶ ಅನ್ನೋದನ್ನು ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮೇಡಮ್, ಈಗ ಈ ಕಾಯ್ದೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನ ಮಾಡೋದಾದರೆ ಒಬ್ಬರು ಜನಪ್ರತಿನಿಧಿಗಳು ಹೇಗೆ ಈ ಕಾಯ್ದೆಯ ಉಪಯೋಗವನ್ನು ಪಡೆಯಬಹುದು?
ಈಗ ಪೊಲೀಸ್ ಎಸ್ ಜೆ ಪಿ ಯು ಅವರು ಕಡೆ ಹೋಗಿ ಅವರು ಇದು ಸೌಲಭ್ಯ ಪಡೆಯಬಹುದು. ಆಮೇಲೆ ಅಂಗನವಾಡಿ ವರ್ಕರ್, ಅಂಗನವಾಡಿ ಸೂಪರ್ವೈಸರ್, ಸಿ ಡಿ ಪಿ ಒ ಇವರೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರೋದು, ಅವ್ರ ಕಡೆನೂ ಈ ಮಾಹಿತಿ ಅವರೆಲ್ಲ ಪಡೆಯಬಹುದು.
ಹಾಗಾದ್ರೆ ಒಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕೂಡ ಇವರನ್ನೆಲ್ಲ ಸಂಪರ್ಕ ಮಾಡಿದರೆ ಅವರ ಪಂಚಾಯತಿಯಲ್ಲಿ ಇರುವಂತಹ ಮಕ್ಕಳಿಗೆ ಸೂಕ್ತ ಜವಾಬ್ದಾರಿಯನ್ನು ತಗೊಂಡು ಅವರ ರಕ್ಷಣೆ ಕೊಡುವುದು ಪಂಚಾಯತ್ ಸದಸ್ಯರ ಅಧ್ಯಕ್ಷರ ಕರ್ತವ್ಯ.
ಕರ್ತವ್ಯ
ಅವ್ರು ಮಾಡಬೇಕು ಮತ್ತೆ ಮಾಡಬಹುದು. ಅದಕ್ಕೆಲ್ಲ ಅವಕಾಶವನ್ನು ಈ ಕಾಯ್ದೆಯಲ್ಲಿ ಕಲ್ಪಿಸಿದ್ದಾರೆ.
ಹೌದು
ಕೇಳುಗರು, ನಾವಿಲ್ಲಿ ಅರ್ಥ ಮಾಡಿಕೊಳ್ಳೋಣ, ಪಟ್ಟಣ ಅಲ್ಲ, ನಮ್ಮ ಗ್ರಾಮೀಣ ಪ್ರದೇಶಗಳು ಕೂಡ ಜನಪ್ರತಿನಿಧಿಗಳು ಕೂಡ ಈ ಕಾಯ್ದೆಯ ಉಪಯೋಗವನ್ನು ಪಡೆದು ಮಕ್ಕಳಿಗೆ ರಕ್ಷಣೆ ಕೊಡುವಂಥದ್ದನ್ನು ಮಾಡಬೇಕು, ಮಾಡಲಿಕ್ಕೆ ಅವಕಾಶ ಈ ಕಾಯ್ದೆಯಲ್ಲಿ ಇದೆ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನುಸರತ್ ಫಾತಿಮಾ ಅವರು ಹಿರಿಯ ಅಧಿಕಾರಿಯಾಗಿ ರಾಯಚೂರಿಗೆ ಬಂದ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಮಾಹಿತಿಗಾಗಿ ವಂದನೆಗಳು. ನಮಸ್ಕಾರ ಮೇಡಮ್.
ನಮಸ್ಕಾರ.
ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರು ಹಿರಿಯ ಅಧಿಕಾರಿಗಳು ಶ್ರೀಮತಿ ಪಂಕಜ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ನಮಸ್ಕಾರ ಮೇಡಮ್.
ನಮಸ್ಕಾರ.
ತಮ್ಮ ಜವಾಬ್ದಾರಿ?
ನಾನು ಉಪನಿರ್ದೇಶಕಿಯಾಗಿ ಮಹಿಳಾ ಮತ್ತು ಮಕ್ಕಳ ಬಳಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ. ಅದಲ್ಲದೆ ಮಕ್ಕಳಿಗಾಗಿರುವಂಥ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಸಹ ನೋಡಿಕೊಳ್ಳುವಂಥ, ಉಸ್ತುವಾರಿ ಮಾಡುವಂಥ, ರಾಜ್ಯ ಮಟ್ಟದಲ್ಲಿ ಉಸ್ತುವಾರಿ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ.
ಒಳ್ಳೆಯದು ಮೇಡಮ್. ಈಗಾಗಲೇ ಬಾಲ್ಯ ವಿವಾಹದ ಬಗ್ಗೆ ರಾಯಚೂರಿನಲ್ಲಿ ಜಿಲ್ಲಾಡಳಿತ ಅವರಿವರು ಒಂದು ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾರ್ಯಕ್ರಮ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನು ಈ ಬಾಲ್ಯ ವಿವಾಹವನ್ನು ನಾವು ಈ ಸಂದರ್ಭದಲ್ಲಿ ಅಥವಾ ಈ ಕಾಲಘಟ್ಟದಲ್ಲಿ ಯಾಕೆ ತಡೆಗಟ್ಟಬೇಕು ಅಂತ ನಿಮಗೆ ಅನ್ನಿಸ್ತದೆ?
ಬಾಲ್ಯ ವಿವಾಹದಿಂದ ಅದು ವಿಶೇಷವಾಗಿ ಹೆಣ್ಮಕ್ಕಳ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಅವರು ಭವಿಷ್ಯವನ್ನೇ ಕತ್ತಲಲ್ಲಿ ನೂಕದಂತಾಗ್ತಾ ಇದೆ ಈ ಬಾಲ್ಯ ವಿವಾಹ ಮಾಡೋದ್ರಿಂದ. ಆದ್ದರಿಂದ ಇದನ್ನು ಬಾಲ್ಯ ವಿವಾಹದಿಂದ ಮಕ್ಕಳಿಗಿರುವಂಥ ಹಕ್ಕುಗಳನ್ನೂ ಸಹ ನಾವು ಕಿತ್ಕೊಂಡಂಗೆ ಆಗ್ತಾ ಇದೆ. ಆದ್ದರಿಂದ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಭವಿಷ್ಯ ನೀಡುವ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಖಂಡಿತವಾಗಿ ನಾವು ಅನುಷ್ಠಾನಗೊಳಿಸಬೇಕಾಗಿದೆ. ಇದು ಕೇಂದ್ರ ಕಾಯ್ದೆ, ಇದು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಉಳಿದ ಎಲ್ಲ ಭಾಗಗಳಲ್ಲಿ ಇದನ್ನು ಅನುಷ್ಠಾನ. ಯಾಕೆಂದರೆ ಇದರಲ್ಲಿ ಬಾಲ್ಯ ವಿವಾಹ ಅಂತ ಅನ್ನೋದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ನಮ್ಮ ದೇಶದಲ್ಲಿ ಹಲವು ಭಾಗಗಳಲ್ಲಿ ಹಲವು ರಾಜ್ಯಗಳಲ್ಲಿ ಈ ಬಾಲ್ಯ ವಿವಾಹ ಅನ್ನೋ ಒಂದು ಈ ಪಿಡುಗು ನಡ್ಕೊಂಡು ಬರ್ತಾನೇ ಇದೆ. ಆದ್ದರಿಂದ ಇದು ದೇಶಾದ್ಯಂತ ಇದು ಕಾಯ್ದೆ ಜಾರಿಯಲ್ಲಿದೆ. ಈ ಕಾಯ್ದೆ ಮೊಟ್ಟ ಮೊದಲನೇದಾಗಿ ಹೇಳುವಂಥದ್ದು ಏನು ಅಂತಂದರೆ, 18 ವರ್ಷ ತುಂಬಿದೇ ಇರುವಂಥ ಹೆಣ್ಮಕ್ಳು ಅಥವಾ 21 ವರ್ಷ ತುಂಬದೇ ಇರುವಂಥ ಗಂಡು ಮಗುವಿನ ಜೊತೆ ಮದುವೆ ನಡೆದಂತಲ್ಲಿ ಇದನ್ನು ಬಾಲ್ಯ ವಿವಾಹ ಅಂತ ಕರೀತಾರೆ. ಅದರಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ನಿಗದಿಪಡಿಸಿದಂಥ ವಯಸ್ಸಿಗೆ ಒಳಗಿದ್ರೆ ಅಂಥ ವಿವಾಹಗಳು ಸಹ ಬಾಲ್ಯ ವಿವಾಹ ಅಂತ ಪರಿಗಣಿಸಲಾಗುತ್ತೆ.
ಈಗ ಒಂದು ವೇಳೆ ಎಲ್ಲಿಯಾರು ಬಾಲ್ಯ ವಿವಾಹ ಆದರೆ ಅಥವಾ ವೈಯಕ್ತಿಕ ಇರ್ಬೋದು ಅಥವಾ ಅವರ ಕುಟುಂಬದೊಳಗಡೆ ಇರ್ಬೋದು ಅಥವಾ ಎಲ್ಲೋ ದೇವಸ್ಥಾನ ಇರ್ಬೋದು, ಯಾವ ರೀತಿಯ ಒಂದು ಶಿಕ್ಷೆ ಅಥವಾ ದಾರಿಗಳಿದ್ದಾವೆ ಅವರ ಮೇಲೆ ಕ್ರಮ ಕೈಗೊಳ್ಳಿ?
ಒಂದು ವೇಳೆ ಬಾಲ್ಯ ವಿವಾಹನ ಮಾಡಿದಂಥ ಪಕ್ಷದಲ್ಲಿ ಶಿಕ್ಷೆ ಏನಪ್ಪಾ ಅಂತಂದರೆ, 1-2 ವರ್ಷಗಳ ಕಾಲ ಕಠಿಣ ಸಜೆಯನ್ನು ಅನುಭವಿಸಬೇಕಾಗುತ್ತೆ, ಮತ್ತು 1 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದಾಗಿದೆ.
ಈಗಾಗಲೇ ಹಲವಾರು ಕೇಸುಗಳು ಆಗಿದ್ದಾವೆ ಇದರ ಪ್ರಕಾರ?
ಹೌದು, ಆಗಿದೆ.
ಓಕೆ, ಈಗಾದರೆ ರಾಯಚೂರಲ್ಲಿ ನಾವು ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿದ ಹಾಗೆ ಎಷ್ಟೋ ಒಂದು 7 ಜನಕ್ಕೆ ಕೇಸ್ ಆಗಿದೆ, ಒಂದು ಹಲವಾರು ಜನ ಜೈಲಲ್ಲಿದ್ದಾರೆ, ಇವೆಲ್ಲವೂ ಕೂಡ ಈ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಈಗ ಬಾಲ್ಯ ವಿವಾಹಕ್ಕೆ ಹೆಚ್ಚಿನವರು ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಸಾಮಾನ್ಯವಾಗಿ ಅವರು ಉತ್ತರ ಹೇಳ್ತಾರೆ, ನಾವು ಬಡವರಿದ್ದೀವಿ, ನಮಗೆ ಮತ್ತೆ ಮುಂದೆ ಹುಡುಗ ಒಳ್ಳೆ ಹುಡುಗ ಸಿಗೋದಿಲ್ಲ, ಇದು ಒಳ್ಳೆ ಅವಕಾಶ, ಈಗ ಮದುವೆ ಮಾಡಿಬಿಟ್ರೆ ಚಾನ್ಸು, ಈ ತರದ ಒಂದು ಸಾಮಾನ್ಯ ಪ್ರಶ್ನೆಗಳನ್ನ ಕೇಳ್ತಾರೆ. ಇದಕ್ಕೆ ಈ ಕಾಯ್ದೆಯಲ್ಲಿ ಏನ್ ಹೇಳ್ತೀರಿ, ಮತ್ತೆ ನಿಮ್ಮ ಅನುಭವ ಏನು?
ರಾಜ್ಯಾದ್ಯಂತ ಬಾಲ್ಯ ವಿವಾಹಗಳನ್ನ ನಿಲ್ಲಿಸೋಕೆ ಹೋದಂತ ಪಕ್ಷದಲ್ಲಿ ಇದೇ ಪ್ರಶ್ನೆಗಳು ನಮ್ಗೆ ಎದುರಾಗಿವೆ. ಆದ್ರೆ ಇದರಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಮಂದಟ್ಟ ಮಾಡಿಸ್ಬೇಕಾಗಿರೋದು ಅಂತಂದ್ರೆ ಆ ಹೆಣ್ಣು ಮಗುವಿನ ಮೇಲೆ ಬೀರುವಂತ ದುಷ್ಪರಿಣಾಮದ ಬಗ್ಗೆ ನಾವು ಅವ್ರಿಗೆ ಮನದಟ್ಟವಾಗೋ ರೀತಿಯಲ್ಲಿ ತಿಳುವಳಿಕೆಯನ್ನು ಮೂಡಿಸ್ಬೇಕಾಗುತ್ತೆ. ಪೋಷಕರ ಜವಾಬ್ದಾರಿ ಬರೀ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೈ ತೊಳ್ಕೊಳ್ಳುವಂಥದ್ದಲ್ಲ. ಮದುವೆ ಮಾಡಿದ ನಂತರ ಆ ಮಗು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ, ಏನೆಲ್ಲ ದುಷ್ಪರಿಣಾಮಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂತ ಅನ್ನೋದನ್ನ ಮಂದಟ್ಟ ಮಾಡಿ ತಿಳಿಸ್ಬೇಕಾಗುತ್ತೆ. ಅವ್ರ ಮಕ್ಕಳಿಗೆ ಒಳ್ಳೆ ಉಜ್ವಲ ಭವಿಷ್ಯವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಅವರ ಗುರಿ ಇರಬೇಕೇ ವಿನಃ ಮದುವೆ ಮಾಡಿ ಜವಾಬ್ದಾರಿ ಕಳ್ಕೊಳ್ಳುವಂಥದ್ದು ಗುರಿ ಆಗಿರಬಾರದು. ಅಂದ್ರೆ
18 ವರ್ಷದ ಒಳಗಡೆ ಮಾತ್ರ ತಂದೆ ತಾಯಿ ಒಟ್ಟಿಗಿರುತ್ತೆ, ಮುಂದಿನ 60 ವರ್ಷ ಅವನೊಟ್ಟಿಗೆ ಬದುಕಬೇಕು.
ಹೌದು,
ಅದನ್ನ ಆಲೋಚನೆ ಮಾಡಿ ಇಟ್ಕೊಂಡು ಈ ಕಾರಣಕ್ಕೋಸ್ಕರ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಾ ಇದೆ.
ಹೆಣ್ಮಕ್ಳು ಸಾಮಾನ್ಯವಾಗಿ ಅವರ ದೈಹಿಕ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ. ಆ ಹೆಣ್ಮಗಳು ಪದೇ ಪದೇ ಕಾಯಿಲೆ ಬೀಳುವಂತದ್ದಾಗಿರ್ಬೋದು, ಯಾಕಂದ್ರೆ 18 ವರ್ಷದ ಒಳಗಡೆ ಅವಳ ಅಂಗಾಂಗಗಳು ಪೂರ್ಣವಾಗಿ ಬೆಳೆದಿರಲ್ಲ. ಮದುವೆ ಮಾಡದಂತ ಸಂದರ್ಭದಲ್ಲಿ ಆಕೆ ಶೀಘ್ರವಾಗಿ ಗರ್ಭವತಿ ಆಗಬಹುದು, ಆವಾಗ ಆಕೆನು ಸಾಯುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ, ಆಕೆ ಹುಟ್ಟುವಂತ ಮಗುನು ಸಾಯುವಂತ
ಸಂದರ್ಭಗಳು.
ಯಾರು ನಾವು 18 ವರ್ಷ ತನಕ ಮದುವೆ ಮಾಡಲ್ಲ ಅಂತ ಒಂದು ನಿರ್ಧಾರವನ್ನ ಕೈಗೊಂಡ್ರೆ ಯಾರು ಮದುವೆ ಮಾಡ್ಕೋತಾರೆ? ಗಂಡು ಮಕ್ಕಳು ಗರ್ಭಕೋಶಕ್ಕೆ ಸಾಕಷ್ಟು ಪೆಟ್ಟು ಬೀಳುತ್ತೆ, ಮತ್ತೆ ಸಣ್ಣ ವಯಸ್ಸಿನಲ್ಲೇ ಗರ್ಭಕೋಶವನ್ನ ತೆಗೆಯುವಂತ ಸಂದರ್ಭಗಳು ಬರುತ್ತೆ. ಆಕೆಗೆ ಸಂಸಾರದ ಕಲ್ಪನೆನೇ ಇರೋದಿಲ್ಲ, ಬಲವಂತವಾಗಿ ಆಕೆ ಮೇಲೆ ಜವಾಬ್ದಾರಿಗಳನ್ನ ಹೇರುವಂತಾಗುತ್ತೆ.
ಅವಳು ಇನ್ನೊಂದು ಮಗುವನ್ನು ಹೇರುದು ಅಂತ ಹೇಳಿದ್ರೆ
ಹೌದು,
ಬಹಳ ವಿಪರ್ಯಾಸ.
ಒಂದು ಅಂದ್ರೆ ಹಿಂದೆ ಇದ್ದಂತ ಸಂಸ್ಕೃತಿಗಳು ಇವಾಗಿನ ಸಮಾಜದಲ್ಲಿ ನಾವು ನೋಡ್ತಾ ಇಲ್ಲ. ಹಿಂದೆ ಒಂದು ಹುಡುಗಿ ವಯಸ್ಸಿಗೆ ಬಂದ್ಲು ಅಂತ ಅಂದ್ರೆ ಅವ್ರ ಮನೆ ಬಡತನದ ಕುಟುಂಬದಲ್ಲಿ ಜನಿಸಿರ್ಬೋದು, ಯಾವುದೇ ಬೇರೆ ಕುಟುಂಬದಲ್ಲಿ ಜನಿಸಿರಬಹುದು, ಆಕೆಗೆ ಆ ಸಮಯದಲ್ಲಿ ಸಿಗ್ಬೇಕಾದಂತ ಪೌಷ್ಟಿಕಾಂಶಗಳ ಬಗ್ಗೆ ಸಮಾಜ ಜವಾಬ್ದಾರಿ ತಗೋತಾ ಇತ್ತು. ಒಂದು ಹೆಣ್ಮಗಳು ದೊಡ್ಡವಳಾಗಿದ್ದಾಳೆ ಅಂದ್ರೆ ಬೇರೆ ಅವ್ರ ನೆಂಟರಿಷ್ಟರು ಅವ್ರು ಏನಿರ್ತಾರೋ ಅವರೆಲ್ಲನೂ ಆಹಾರ ಪದಾರ್ಥಗಳನ್ನ ತಂದ್ಕೊಡುವಂಥದ್ದು, ಅಡುಗೆ ಅಡುಗೆ ಮಾಡಿ ತಮ್ಮ ಮನೆಗೆ ಕರೆದು ಊಟ ಬಡಿಸುವಂಥದ್ದು, ಆ ಟೈಮಲ್ಲಿ ಏನು ಆಕೆಗೆ ಬೇಕಾಗಿತ್ತು ಅದನ್ನು ಪೂರೈಸುವಂಥ ಜವಾಬ್ದಾರಿ ಇತ್ತು. ಇವತ್ತೊಂದು ದಿನ ಯಾರೂ ಈ ವಿಷಯವನ್ನು ಯಾರಿಗೂ ಹೇಳ್ಕೊಳ್ಳೋದಿಲ್ಲ, ಅವರೇ ಅವ್ರ ಮನೇಲಿ ಇದ್ರೆ ಆಕೆಗೆ ಸಿಗುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಆವಾಗಿಗೂ ಇವಾಗಲೂ ಆ ಥರ ಹೋಲಿಸಿ ನಾವು ಆ ನಿರ್ಧಾರವನ್ನು
ಕೈಗೊಳ್ಳೋದಕ್ಕಾಗಲ್ಲ.
ಊಟ ಪದ್ಧತಿನೇ ಬೇರೆ ಇತ್ತು, ಆದರೆ ಮತ್ತೆ ಸಮಾಜ ಪ್ರತಿಯೊಂದು ಜವಾಬ್ದಾರಿಯನ್ನು ತಗೊಳ್ಳುವಂಥದ್ದು ಹೊರೇನೂ ಹೊರತಾ ಇತ್ತು. ಇವತ್ತು ನಮ್ಮ ಅವರವ್ರ ಕುಟುಂಬದ ಜವಾಬ್ದಾರಿ ಹೊರಕ್ಕೆ ಅವ್ರು ಮುಂದಾಗ್ತಾ ಇಲ್ಲ, ಮತ್ತೆ ಇನ್ನ ಪಕ್ಕದವ್ರದ್ದು ಬೇರೆಯವ್ರದನ್ನ ತಗೋಬೇಕು ಅಂತ ಅನ್ನೋದು ಮುಂದಾಗ್ತಾ ಇಲ್ಲ.
ಈಗಿನ ಆಹಾರ ಪದಾರ್ಥಗಳಲ್ಲಿ ಈಗಿನ ಕೆಮಿಕಲ್ ರಾಸಾಯನಿಕ ಕಡಿಮೆ ಇತ್ತು, ಈಗ ಪೂರ್ಣ ರಾಸಾಯನಿಕವನ್ನ ತಿಂತಾ ಇದೀವಿ ಅಂತ ಅನಿಸ್ತಾ ಇದೆ.
ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಅಂತನ್ಬಿಟ್ಟು ಹೇಳಿ ರಾಜ್ಯಾದ್ಯಂತ ಅಧಿಕಾರಿಗಳನ್ನ ನೇಮಿಸಲಾಗಿದೆ. ಅದರಲ್ಲಿ ನಿರ್ದೇಶಕರು ರಾಜ್ಯ ಮಟ್ಟದಲ್ಲಿ ನಿಷೇಧಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಮತ್ತೆ ನಿರೂಪಣಾಧಿಕಾರಿಗಳು ಬಾಲ್ಯ ವಿವಾಹ ನಿಷೇಧಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಅದಲ್ಲದೆ ಇತರ ತಾಲೂಕು ಮಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ತಹಶೀಲ್ದಾರರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮತ್ತೆ ಲೇಬರ್ ಇನ್ಸ್ಪೆಕ್ಟರ್ಸ್ ಅಂತ ಏನು ಕರಿತೀವೋ ಕಾರ್ಮಿಕ ಅಧಿಕಾರಿಗಳು, ಅವರು ಎಲ್ಲರೂ ಸಹ ಅವರು ತಾಲೂಕು ಮಟ್ಟದಲ್ಲಿ ಬಾಲ್ಯ ವಿವಾಹ ನಿಷೇಧಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಹೋಬಳಿ ಮಟ್ಟಕ್ಕೆ ಬಂದ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದಾಗ ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರಾಮ ಲೆಕ್ಕಿಗರು ಸಹ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಾಗಿ
ಗ್ರಾಮೀಣ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ನಮಗೆ ಹತ್ತಿರದಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ. ಬಾಲ್ಯ ವಿವಾಹ ಇಂಥ ಕಡೆ ನಡೀತಾ ಇದೆ ಅದನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ಒಬ್ಬರು ವಿಲೇಜ್ ಅಕೌಂಟೆಂಟ್ ಹಿಡಿದು ರಾಜ್ಯ ನಿರ್ದೇಶಕರ ತನಕ ಇದ್ದಾರೆ.
ಈಗ ಅದೇ ಬಾಲ್ಯ ವಿವಾಹನ ತಡೆಗಟ್ಟುವಂಥದ್ದು ಬರೀ ನಿಷೇಧಾಧಿಕಾರಿಗೆ ಸೀಮಿತವಾಗಿಲ್ಲ, ಪ್ರತಿಯೊಬ್ಬ ಪ್ರಜೆಯೂ ಸಹ ಇದನ್ನು ಕರ್ತವ್ಯ ಆಗಿದೆ. ಅದನ್ನು ಬಾಲ್ಯ ವಿವಾಹನ ನಿಲ್ಲಿಸೋದಕ್ಕೆ ಅವರು ಮುಂದಾಗಬೇಕು. ಗ್ರಾಮ ಲೆಕ್ಕಿಗರು ಸಿಗಲಿಲ್ಲ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರ ಗಮನಕ್ಕಾದರೂ ತರಬಹುದು, ಮೇಲ್ವೇಚಾರಕರು ಸಿಕ್ಕಿದ್ರೆ ಅವ್ರ ಗಮನಕ್ಕಾದರೂ ತರಬಹುದು, ಮತ್ತು ಹತ್ತಿರದ ಪೊಲೀಸ್ ಠಾಣೆಯಲ್ಲಾದರೂ ಹೋಗ್ಬಿಟ್ಟು ದೂರನ್ನು ನೀಡಬಹುದು. ಯಾರು ತಕ್ಷಣ ಅವ್ರಿಗೆ ಸಿಗ್ತಾರೋ ಅಂಥವ್ರ ಕಡೆ ಅವ್ರ ಮಾಹಿತಿಯನ್ನು ನೀಡಿ ನಿಲ್ಲಿಸೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು. ಈಗ ಸಾಮೂಹಿಕ ವಿವಾಹಗಳು ನಡ್ಕೊಂಡು ಬರ್ತಾ ಇರುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ಜಾರಿಯಲ್ಲಿದೆ. ಆದರೆ ಇದರಲ್ಲಿ ಏನು ಅಂದರೆ, ಮೊದಲು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಗೆ ಈ ಶಿಕ್ಷೆ ಎಲ್ಲ ಏನಿದೆಯೋ ಅದು ಎಲ್ಲನೂ ಸಂಘಟಕರಿಗೂ ಸಹ ಒಳಪಡುತ್ತೆ. ಆದರೆ 2008 ಈ ಕಾಯ್ದೆಗೆ ನಿಯಮಗಳನ್ನ, ರಾಜ್ಯ ನಿಯಮಗಳನ್ನ ರೂಪಿಸಲಾಗಿತ್ತು, ಇದರಲ್ಲಿ ಅದರ ಬಗ್ಗೆ ಹೆಚ್ಚು ಒತ್ತಿರಲಿಲ್ಲ. ಈಗ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಇತ್ತೀಚೆಗೆ ಜೂನ್ 30 ಒಂದು ವರದಿಯನ್ನು ಹೊರತಂದಿದ್ದಾರೆ, ಅದರಲ್ಲಿ ಈ ನಿಯಮಕ್ಕೆ ಸಾಕಷ್ಟು ತಿದ್ದುಪಡಿಗಳನ್ನ ಸೂಚಿಸಿದ್ದಾರೆ, ಅದರಲ್ಲಿ ಸಲಹೆಗಳನ್ನ ನೀಡಿದ್ದಾರೆ. ಅದರಲ್ಲಿ ಬಾಲ್ಯ ವಿವಾಹವನ್ನು, ಸಾಮೂಹಿಕ ವಿವಾಹಗಳನ್ನ ನಡೆಸಬೇಕಾದ್ರೆ ಅವರು ಮೊದಲೇ ಪರ್ಮಿಷನ್ನ ತಗೋಬೇಕಾಗುತ್ತೆ, ಪಡಿಬೇಕು. ಹಾಂ, ಅದು ವಿವಾಹದ ಸಂಖ್ಯೆ ಎಷ್ಟು ಜನಕ್ಕೆ ವಿವಾಹವನ್ನು ಮಾಡ್ತಿದ್ದಾರೆ ಅದ್ರ ಮೇಲೆ ಅವಲಂಬಿಸುತ್ತೆ. ಕನಿಷ್ಠ 20 ದಿನದ ಮೊದಲು, 100 ಜೋಡಿಗಳ ಮದುವೆ ಅವರು ನಡೆಸ್ತಾ ಇದ್ದಾರೆ ಅಂದರೆ 20 ದಿನಗಳ ಮೊದಲೇ ಅವರು ತಿಳಿಸ್ಬೇಕಾಗುತ್ತೆ, ತಹಶೀಲ್ದಾರ್ ಅವರಿಂದ ಅನುಮತಿಯನ್ನು ಪಡಿಬೇಕು. ಅವರು ಫಸ್ಟ್ ನೋಂದಣಿ ಆಗಬೇಕು, ಅವರು ಸಂಘಟನೆ ಆಗಿರ್ಬೋದು ಅಥವಾ ವ್ಯಕ್ತಿಯಾಗಿರ್ಬೋದು, ನಡೆಸುವಂಥ ವ್ಯಕ್ತಿಯಾಗಿರ್ಬೋದು, ಅವರು ಮೊದಲು ನೋಂದಾಯಿಸ್ಬೇಕು. ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ನೋಂದಣಿ ಮಾಡಿಸ್ಬೇಕು. ನೋಂದಣಿ ಮಾಡಿಸಿದ ನಂತರ ಎಲ್ಲ ಡಾಕ್ಯುಮೆಂಟ್ಸ್, ಇವಾಗ ಯಾರ್ಯಾರು ಮದುವೆ ಆಗ್ತಾ ಇದ್ದಾರೆ ಜೋಡಿಗಳದ್ದು ಫೋಟೋ ಸಮೇತ ಅರ್ಜಿಗಳನ್ನ ಸಲ್ಲಿಸಿ, ಇಷ್ಟು ಜೋಡಿಗಳದ್ದು ಮದುವೆ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡೋದಕ್ಕೆ ನಮಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿಬಿಟ್ಟು ತಹಶೀಲ್ದಾರ್ ಅವರಿಂದ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಪಡ್ಕೊಂಡ ನಂತರ ಯಾವತ್ತವರು ಸಾಮೂಹಿಕ ವಿವಾಹವನ್ನು ಮಾಡ್ತಾರೋ 60 ಜೋಡಿಗಳಿಗಿನ್ನ ಮೇಲ್ಪಟ್ಟಂಥ ಪಕ್ಷದಲ್ಲಿ 2 ತಿಂಗಳಿಗೂ ಮೊದಲೇ ಅವರು ಇದನ್ನು ಪರ್ಮಿಷನ್ ಪಡ್ಕೋಬೇಕು. ಯಾಕಂದರೆ ಸುಮಾರು ಸಾಮೂಹಿಕ ವಿವಾಹಗಳಲ್ಲಿ ಸಾಮೂಹಿಕ ವಿವಾಹ ನಡೆಯೋ ದಿನ ಇನ್ನೇನು 10 ಗಂಟೆಗೆ ನಡೀತಿ ಅಂದರೆ 9-9:30 ದಡ ದಡ ಅಂತ ಒಂದಷ್ಟು ಜೋಡಿಗಳನ್ನ ಕರೆದು ಕೂರಿಸಿರೋರು ವೆರಿಫಿಕೇಷನ್ ಮಾಡೋಕ್ಕೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಆದ್ದರಿಂದ ಇದು ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ, ಅದಕ್ಕೂ ಮೊದಲೇ ಅವರು ಅರ್ಜಿಗಳನ್ನು ಸಲ್ಲಿಸಿ ಪರ್ಮಿಷನ್ನ ಪಡ್ಕೋಬೇಕು. ಮತ್ತು ಯಾವ ಜೋಡಿಗಳ ಪಟ್ಟಿಗೆ ಅನುಮತಿ ಸಿಕ್ಕಿದೆಯೋ ಆ ಪಟ್ಟಿಯಲ್ಲಿರುವಂಥ ಜೋಡಿಗಳನ್ನು ಮಾತ್ರ ಅವತ್ತೊಂದು ದಿನ ಮದುವೆನಲ್ಲಿ ಕೂರಿಸಬೇಕಾಗುತ್ತೆ, ಅಜ್ಜುಗಳ ಅವಕಾಶ ಇದೆ, ಬೇರೆಯವ್ರನ್ನಲ್ಲಿ ಕೂರಿಸಲಿಕ್ಕೆ ಅವಕಾಶ ಇಲ್ಲ.
ಈ ವಯಸ್ಸಿನ ದೃಢೀಕರಣ ಪತ್ರ, ಯಾವ ವಯಸ್ಸಿನ ದೃಢೀಕರಣ ಪತ್ರ ಕೊಡಬೇಕು ಅವರು, ಶಾಲೆಯಿಂದ ಅಥವಾ ಜನನ ಪ್ರಮಾಣ ಪತ್ರನ ಯಾವ ಕ್ರಮದಲ್ಲಿ ಕೊಡಬೇಕು?
ಮೊದಲನೇ ಆದ್ಯತೆ ಬಂದು ಜನನ ಪ್ರಮಾಣ ಪತ್ರಕ್ಕೆ ಮೊದಲನೇ ಆದ್ಯತೆ. ಅಕಸ್ಮಾತ್ ಒಂದು ವೇಳೆ ಅವರು ಜನನ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿಲ್ಲ ಅಂತಂದ್ರೆ ಮಗು ಶಾಲೆಗೆ ದಾಖಲಾಗಿದ್ದಂಥ ಪಕ್ಷದಲ್ಲಿ ಶಾಲೆಯಲ್ಲಿ ದಾಖಲಾಗಿರುವಂಥದ್ದು ವಯಸ್ಸಿನ ದೃಢೀಕರಣ ಪತ್ರವನ್ನು ಶಾಲಾ ಮೇಷ್ಟ್ರಿಂದ ಪಡ್ಕೊಂಡು ಅದನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಮಗು ಶಾಲೆಗೆ ಸೇರಿಲ್ಲ ಅಂತಂದ್ರೆ, ಜನನ ಪ್ರಮಾಣ ಪತ್ರವನ್ನು ಹೊಂದಿಲ್ಲ ಅಂತಂದ್ರೆ, ಅಂತಹ ಸಂದರ್ಭದಲ್ಲಿ ಪೋಷಕರು ಒಂದು ಅರ್ಜಿಯನ್ನು ಕೊಡಬೇಕು. ನಾನು ನನ್ನ ಮಗುವಿನ ಶಾಲೆಗೆ ಸೇರಿಸಿಲ್ಲ, ಶಾಲೆಯಲ್ಲಿ ವ್ಯಾಸಂಗ ಮಾಡಿಲ್ಲ ನನ್ನ ಮಗು, ಆದ್ದರಿಂದ ನನಗೆ ಅವರಿಂದ ವಯಸ್ಸಿನ ದೃಢೀಕರಣ ಪತ್ರವನ್ನು ಅವ್ರ ಕಡೆಯಿಂದ ಪಡೆದು ವಯಸ್ಸಿನ ದೃಢೀಕರಣ ಪತ್ರವನ್ನು ಕೊಡಬೇಕಾದ್ರೆ ಈಗ ಆರೋಗ್ಯ ಇಲಾಖೆಗೆ ಈ ಒಂದು ವರದಿನಲ್ಲಿ ಕೆಲವೊಂದು ನಿಗದಿಪಡಿಸಿದ್ದಾರೆ, ಯಾವ್ಯಾವುದು ಮೂಳೆಗಳ ಕೂಡಿಕೆ ಏನಿದೆಯೋ ಅದ್ರದ್ದು ಬಗ್ಗೆ, ಬೆನ್ನು ಮೂಳೆನ ಕೂಡಿಕೆ ಮತ್ತು ಪೆಲ್ವಿಸ್ ಬೋನ್ಸ್ ಅಂತ ಹೇಳ್ತೀವಿ, ಆ ಮೂಳೆಯ ಕೂಡಿಕೆ 18 ವರ್ಷಕ್ಕೆ ನಡೆಯುವಂಥದ್ದು, ಅದಕ್ಕೂ ಮೊದಲೇ ಅದು ಫ್ಯೂಸ್ ಆಗಲ್ಲ ಬೋನ್. ಅದರ ಜೊತೆಗೆ ಮತ್ತೆ ಡೆಂಟಿಸ್ಟ್ರಿ ಏನಿದೆಯೋ ಅದು, ರೇಡಿಯಾಲಜಿ ಟೆಸ್ಟ್, ಈ ತರ ಕೆಲವೊಂದು ಪರೀಕ್ಷೆಗಳನ್ನ ನಿಗದಿಪಡಿಸಿದ್ದಾರೆ, ಮಾಡಿಯೇ ಕೊಡಬೇಕು.
ಎಲ್ಲ ಡಾಕ್ಟರ್
ಕೊಡಂಗಿಲ್ಲ ಈ ಪರೀಕ್ಷೆಯನ್ನ. ಯಾರು ಮಾಡ್ತಾರೋ ಅಂತ ಡಾಕ್ಟರ್ ವೈದ್ಯಾಧಿಕಾರಿಗಳು ಮಾತ್ರ ಸುಮ್ಮನೆ ಮುಖವನ್ನು ನೋಡಿ ಹಲ್ಲುಗಳು ಎಷ್ಟಿದೆ ಅಂತ ನೋಡಿ ಎಣಿಸಿ ವಯಸ್ಸಿನ ದೃಢೀಕರಣ ಪತ್ರ ಕೊಡೋ ಹಾಗಿಲ್ಲ. ಈ ಟೆಸ್ಟ್ಗಳು ಏನೆಲ್ಲ ನಿಗದಿಪಡಿಸಿದೆಯೋ ಅದನ್ನೆಲ್ಲನೂ ಮಾಡಿದಂಥ ಅದ್ರ ಮೇಲೆ ಅವ್ರು ಒಂದು ಸರ್ಟಿಫಿಕೇಟ್ನ ಸಹ ಕೊಡಬೇಕು. ಏನಂತಂದ್ರೆ ನಾನು ಇದೆಲ್ಲ ಪರೀಕ್ಷೆಯನ್ನು ಮಾಡಿದ್ದೀನಿ, ಮಾಡಿದ ನಂತರ
ಡಾಕ್ಟರ್
ಸರ್ಟಿಫೈ ಮಾಡಬೇಕು ಈ ಮಗುವಿನ ವಯಸ್ಸು ಇಷ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ಬೇಕು. 16-18 ಆ ರೀತಿಯೆಲ್ಲ ಕೊಡೋ ಹಾಗಿಲ್ಲ. ಅದ್ರ ಜೊತೆಗೆ ಇನ್ನೊಂದು ದೃಢೀಕರಣ ಪೋಷಕರು ಮತ್ತು ವೈದ್ಯಾಧಿಕಾರಿಗಳು ಕೊಡಬೇಕು. ಏನಂತಂದ್ರೆ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಅಂತ ನನಗೆ ತಿಳಿದಿದೆ ಅಂತಾನು ಒಂದು ದೃಢೀಕರಣವನ್ನು ಸಹ ಪೋಷಕರು ಕೊಡಬೇಕು, ವೈದ್ಯಾಧಿಕಾರಿಗಳು ಸಹ ಅದರಲ್ಲಿ ದೃಢೀಕರಣವನ್ನು ಅದೇ ಸರ್ಟಿಫಿಕೇಟ್ ಅಲ್ಲಿ ಕೊಡಬೇಕಾಗುತ್ತೆ. ಬಾಲ್ಯ ವಿವಾಹ ನಿಲ್ಲಿಸೋದಕ್ಕೆ ನನ್ನ ಸಂದೇಶ ಏನು ಅಂತಂದ್ರೆ, ನೀವೆಲ್ಲರೂ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಬಾಲ್ಯ ವಿವಾಹನ ನಿಲ್ಲಿಸಲಿಕ್ಕೆ ಮುಂದಾಗಬೇಕು ಅಂತ. ಮತ್ತು ನಮ್ಮ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳು ಯಾರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ಬಾಲ್ಯ ವಿವಾಹಗಳು ನಡೆಯುತ್ತೆ ಅವರಿಗೆ ಮಾಹಿತಿಯನ್ನು ನೀಡಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸೋದಕ್ಕೆ ಮುಂದಾಗಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾನು ಕೇಳ್ಕೊ.
ಸಂತೋಷ ಮೇಡಮ್, ಭಾಳ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನು ಕಾಣೋಣ. ತಮಗೆ ಅಭಿನಂದನೆಗಳು. ನಮಸ್ಕಾರ.
ನಮಸ್ಕಾರ.
ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ರೇವತಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಹಲವಾರು ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ. ಇವರು ಇವತ್ತು ನಮ್ಮ ಜೊತೆಗೆ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಏನು ನಡೀತಾ ಇದೆ ಅದನ್ನು ನಿಲ್ಲಿಸಲಿಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ಆಗಿರುವಂಥ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಮೇಡಮ್.
ನಮಸ್ತೆ.
ಹೇಳಿ ಮೇಡಮ್, ಈ ಮಕ್ಕಳ ಮತ್ತು ಮಹಿಳೆಯರ ಸಾಗಾಣಿಕೆ ಅಂದರೆ ಏನು, ಸಂಕ್ಷಿಪ್ತವಾಗಿ ಹೇಳು.
ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರೋ ಹಾಗೆ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಯಾವುದೋ ಒಂದು ಜನ ಆಗಲಿ ಒಂದು ಕಡೆಯಿಂದ ಸ್ಥಳಾಂತರ ಆಗುವುದಕ್ಕೆ ನಾವು ಸಾಗಾಣಿಕೆ ಅಂತ ಹೇಳ್ತೇವೆ. ಇಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸಾಗಾಣಿಕೆ ಅಂತ ಹೇಳಿದಾಗ ಯಾವುದು ಕಾನೂನು ಬಾಹಿರವಾಗಿ, ಒಂದು ವೇಳೆ ನಾವು ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ತೇವೆ, ನಾವು ಮನೆಯಲ್ಲಿ ಹೇಳಿರ್ತೇವೆ ಅಥವಾ ಯಾವ ಉದ್ದೇಶಕ್ಕಾಗಿ ಹೋಗಿರ್ತೇವೆ ಅಂತ ಹೇಳೋದು ನಮಗೆ ಗೊತ್ತಿರ್ತದೆ. ಈ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಕಾನೂನು ಬಾಹಿರ ಅಥವಾ ನ್ಯಾಯ ಬಾಹಿರ ಅಂತ ನಾವು ಯಾವಾಗ ಹೇಳ್ತೇವೆ ಅಂತಂದರೆ, ಯಾರದೇ ಒಂದು ದುರುದ್ದೇಶಕ್ಕೋಸ್ಕರ ಅಥವಾ ಇನ್ನೊಬ್ಬರ ಲಾಭಕ್ಕೋಸ್ಕರ ಈ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಸಾಗಾಣಿಕೆ ಮಾಡತಕ್ಕಂಥ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸ್ತಾ ಇರತಕ್ಕಂಥ ವ್ಯವಸ್ಥೆಯನ್ನು ನಾವು ಸಾಗಾಣಿಕೆ ಅಂತ ಕರಿತೇವೆ. ಇಲ್ಲಿ ಬರೀ ಕೇವಲ ದುಡ್ಡಿಗೋಸ್ಕರ ಮಾತ್ರ ಅಲ್ಲ, ಬೇರೆ ಬೇರೆ ವಿಧದಲ್ಲಿ ಯಾವುದೇ ಒಂದು ಕೆಲಸಕ್ಕೋಸ್ಕರ
ಏನಿರಬಹುದು.
ಒಂದೇನಂದರೆ ಮುಖ್ಯವಾಗಿ ನಾವು ಮಕ್ಕಳನ್ನು ನೋಡ್ತಾ ಇರತಕ್ಕಂಥದ್ದು ಬಾಲಕಾರ್ಮಿಕತೆಗೋಸ್ಕರ ಸಾಗಾಣಿಕೆ ಆಗ್ತಾ ಇದೆ, ವೇಶ್ಯಾವಾಟಿಕೆಗೋಸ್ಕರ ಸಹ ಮಕ್ಕಳನ್ನು ಸಾಗಾಣಿಕೆ ಆಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಈಗ ಯಾವುದೋ ಒಂದು ಉದ್ದೇಶವನ್ನು ನಾವು ಪಡ್ಕೋಬೇಕು ಅಥವಾ ಒಂದು ಕೆಲಸ ಆಗಬೇಕಂದ್ರೆ ಈ ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ, ಬಹಳ ಮುಗ್ಧ ಮಕ್ಕಳು, ಅವರ ಮುಖಾಂತರ ಅವರನ್ನು ಒಂದು ಮೀಡಿಯೇಟರ್ ಆಗಿ ಇಟ್ಟುಕೊಂಡು ಆ ಕೆಲಸವನ್ನು ದುರುಪಯೋಗ ಪಡಿಸಿಕೊಂಡು ಮಾಡತಕ್ಕಂತಹ ಒಂದು ಕಾರ್ಯಕ್ಕೂ ಸಹ ಮಕ್ಕಳನ್ನು ಸಾಗಾಟವನ್ನು ಮಾಡ್ತಾರೆ. ಒಂದೇನಂದ್ರೆ ಹೆಚ್ಚಿನ ಜನಸಾಮಾನ್ಯರಿಗೆ ಈ ಸಾಗಾಣಿಕೆ ಆಗ್ತಾ ಇದೆಯಾ ಅಂತ ಹೇಳತಕ್ಕಂಥದ್ದು ಸರಿಯಾದ ಒಂದು ಪರಿಕಲ್ಪನೆ ಇಲ್ಲ. ಈಗ ಗುಂಟಕಲ್ನಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ಬೋದು, ಅಲ್ಲಿ ಬರೇ ಕೆಲಸ ಮಾಡ್ತಾ ಇದ್ದಾರೆ, ಎರಡನೇದಾಗಿ ಅವರು ಯಾವ ವಯಸ್ಸಿನವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರ ಕೆಲಸಕ್ಕೆ ತಕ್ಕಂತಹ ಕೂಲಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ಈ ಕೊಡತಕ್ಕಂತಹ ಕೂಲಿ ಯಾರಿಗೆ ಹೋಗ್ತಾ ಇದೆ, ಇದು ಎಲ್ಲವನ್ನ ಪರಿಗಣಿಸಿದಾಗ ಅಲ್ಲಿಯೂ ಸಹ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತೇವೆ.
ಸಾಗಾಣಿಕೆ ನೆಪದಲ್ಲಿ ಅಲ್ಲಿ
ಶೋಷಣೆಯನ್ನು ಅನುಭವಿಸುವ ಸಾಧ್ಯತೆ ಇದೆ. ನಾವು ಏನ್ ಹೇಳ್ತೇವೆ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳು, ಇದು ಗಂಡು ಮಕ್ಕಳು ಇರಬಹುದು ಅಥವಾ ಹೆಣ್ಣು ಮಕ್ಕಳು ಇರಬಹುದು, ಜೊತೆಗೆ ಮಹಿಳೆಯರು ಇರಬಹುದು, ಇವರನ್ನ ನಾನಾ ಕಾರಣ, ಉದಾಹರಣೆಗೆ ನಾವು ವಲಸೆ ಅಂತ ಅನ್ಕೋಬಹುದು, ವಲಸೆ ಸಾಮಾನ್ಯವಾಗಿ ಒಂದು ಕಾಣತಕ್ಕಂತ ಒಂದು ಸಮಸ್ಯೆ ಇರಬಹುದು ಅಥವಾ ಪ್ರಕ್ರಿಯೆ ಇರಬಹುದು. ಎಲ್ಲಿ ಹೋಗಿದ್ದಾರೆ ಅಂದ್ರೆ ವಲಸೆ ಹೋಗಿದ್ದಾರೆ. ಈ ವಲಸೆ ಅಂತ ಹೇಳಿದಾಗ ಹೇಗೆ ವಲಸೆ ಹೋದ್ರು, ಎಲ್ಲರೂ ಅವರೇ ತೀರ್ಮಾನ ಮಾಡಿ ಹೋದ್ರ, ಅಥವಾ ಇನ್ನೊಬ್ಬರು ಇವರನ್ನ ಉದ್ದೇಶಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ತಮ್ಮ ಕೆಲಸಕ್ಕೋಸ್ಕರ ದುರುಪಯೋಗ ಮಾಡ್ಕೊಳ್ಳಕ್ಕೆ ವಲಸೆ ಅಂತ ಪ್ರಕ್ರಿಯೆಯನ್ನ ಇಲ್ಲಿ ಉಪಯೋಗ ಮಾಡಿದ್ರ. ಈ ವಲಸೆ ಹೋದವ್ರು ಎಲ್ಲಿಗೆ ಹೋದ್ರು, ಎಷ್ಟು ಜನ ಸರಿಯಾದ ಕೆಲಸ ಅಥವಾ ಸರಿಯಾದ ಸಾಮಾಜಿಕ ಇದರಲ್ಲಿ ಹೇಗೆ ಬಾಳ್ಬೇಕು ಹಾಗೆ ಬಾಳ್ತಾ ಇದ್ದಾರ, ಇದನ್ನೆಲ್ಲ ನೋಡಿದ್ರೆ ಅಲ್ಲಿ ನಡೀತಕ್ಕಂತ ಪ್ರತಿಯೊಂದು ಶೋಷಣೆಗೋಸ್ಕರ ಈ ಸಾಗಾಣಿಕೆ ಆಗ್ತಾ ಇದೆ ಅಂತ. ಒಂದೇ ಒಂದು ಬೇಸರದ ಅಥವಾ ದುಃಖಕರ ಸಂಗತಿ ಏನಂದ್ರೆ ಈ ಸಾಗಾಣಿಕೆ ಅಂತ ಹೇಳತಕ್ಕಂಥದ್ದು ಬರೀ ಯಾರೋ ಅಪರಿಚಿತ ವ್ಯಕ್ತಿಗಳು ಮಾಡ್ತಾ ಇಲ್ಲ, ತಮ್ಮ ಅಕ್ಕಪಕ್ಕ ಇರತಕ್ಕಂತ ಚಿರ ಪರಿಚಿತ ವ್ಯಕ್ತಿಗಳಿಂದನೂ ಆಗ್ತಾ ಇದೆ, ನಮ್ಮ ಸ್ವಂತ ಸಂಬಂಧಿಕರು ಮಾಡ್ತಾರೆ. ಮತ್ತೆ ಇದಕ್ಕೆ ಇಂಥ ವಯಸ್ಸಿನವರು ಅಥವಾ ಇಂಥ ಒಂದು ಗುಂಪಿನವರು, ಇಂಥ ಸಮುದಾಯದವರು, ಇಂಥ ವೃತ್ತಿಯವರು ಅಂತ ಹೇಳತಕ್ಕಂತ ಯಾವುದೇ ಒಂದು ಅಭಿಪ್ರಾಯವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ನಾನು ಹೇಳಿದೆ ಇದನ್ನು ಯಾಕೆ ತಡಿಬೇಕು ಅಂತ ಹೇಳಿಕೊಂಡು, ನಮ್ಮ ಒಂದೇ ಉದ್ದೇಶ ಮಕ್ಕಳು ಮತ್ತು ಮಹಿಳೆಯರು ಯಾರೇ ಆಗಲಿ ಸಮಾಜದಲ್ಲಿ ಒಂದು ಉತ್ತಮ ಬಾಳ್ವೆಯನ್ನು ನಡೆಸಬೇಕು ಅಂತ ಹೇಳ್ತಕ್ಕಂಥ ಸ್ವಾಭಿಮಾನದಿಂದ ನಾವೇನು ಹೇಳ್ತೇವೆ ಲಿವ್ ವಿತ್ ಡಿಗ್ನಿಟಿ ಅಂತ ಹೇಳ್ಕೊಂಡು ಆ ಒಂದು ಗೌರವಾನ್ವಿತ ಒಂದು ಬಾಳನ್ನು ಬಾಳಬೇಕಾಗ್ತದೆ. ಈ ಸಾಗಾಣಿಕೆ ಅಂತ ಹೇಳಿದಾಗ ಈ ಗೌರವ ನಮ್ಮಲ್ಲಿ ಇರ್ತದ, ಈ ಸ್ವಾಭಿಮಾನ ನಮಗೆ ಉಳಿತದ ಅಂತ ಹೇಳತಕ್ಕಂಥದ್ದು ಒಂದು ಅಂಶ. ಸೊ ಈ ಸ್ವಾಭಿಮಾನ ಅಥವಾ ಗೌರವತೆಯಿಂದ ಬಾಳನ್ನು ಬಾಳ್ಬೇಕಂದ್ರೆ ನಾವು ಈ ಸಾಗಾಣಿಕೆಯನ್ನು
ತಡೆಗಟ್ಟಬೇಕಾಗುತ್ತೆ.
ಸಾಗಾಣಿಕೆ ಅಂತ ಹೇಳತಕ್ಕಂಥದ್ದು ಈ ಹಿಂದೆ ಹೆಚ್ಚಿನ ಜನರಿಗೆ ಕಲ್ಪನೆ ಇರಲಿಲ್ಲ. ಈಗ ನಾವು ಮುಂದೆ ನೋಡ್ತಾ ನೋಡ್ತಾ ಸಾಕಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಸಹ ಅನುಭವಕ್ಕೆ ಬರ್ತಾ ಇದೆ. ಮಕ್ಕಳು ಹೋದ್ರು ಎಲ್ಲಿ ಹೋದ್ರು, ಕೆಲವೊಮ್ಮೆ ಶಾಲೆಗಳಿಗೆ ಹೋದ ಮಕ್ಕಳು ಶಾಲೆಯನ್ನೇ ತಲುಪುದಿಲ್ಲ, ಶಾಲೆಯಿಂದ ಬಿಟ್ಟ ಮಕ್ಕಳು ಮನೆಗೆ ಅಂತ ಮನೆ ತಲುಪುದಿಲ್ಲ, ತಪ್ಪಿಸಿಕೊಂಡಂಥದ್ದು, ಕಾಣೆಯಾಗತಕ್ಕಂಥದ್ದು, ಎಲ್ಲೋ ಹೋಗ್ಬಿಟ್ರು ಅಂತ ಹೇಳತಕ್ಕಂಥದ್ದು, ಮನೆ ಬಿಟ್ಟು ಹೋದ್ರು ಅಂತ ಹೇಳತಕ್ಕಂಥದ್ದು, ಇದೆಲ್ಲವೂ ಸಹ ಸಾಗಾಣಿಕೆಯ ಒಂದೊಂದು ಭಾಗಗಳು. ಈಗ ತಡಿಬೇಕು ಅಂತ ಹೇಳಿದಾಗ ಯಾರು ತಡಿಬೇಕು, ಎಲ್ಲರೂ ಸಹ ತಡಿಬೇಕು. ಇದರಲ್ಲಿ ನಾನು ನೀನು ಸರ್ಕಾರಿ ಅಧಿಕಾರಿಗಳು ಅಥವಾ ಒಬ್ಬರು ಜವಾಬ್ದಾರಿತ ವ್ಯಕ್ತಿ ಇಂಥವರೇ ತಡಿಬೇಕು ಅಂತ ಹೇಳತಕ್ಕಂಥದ್ದು ಮುಖ್ಯ ಅಲ್ಲ. ಎಲ್ಲಿ ಇಂತಹ ಪ್ರಸಂಗಗಳು ಕಂಡು ಬರ್ತವೆ, ಒಬ್ಬ ನಾಗರಿಕರಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಸಹ, ಆದ್ರೂ ಸಹ ಇದರ ಸರಿಯಾದ ಒಂದು ಅರಿವೇನು, ಇದು ಸಾಗಾಣಿಕೆ ಅಂದರೆ ಏನು, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗಾಗಲೇ ಒಂದು ಸಮಿತಿಗಳನ್ನು ರಚನೆ ಮಾಡಿದೆ, ರಾಜ್ಯ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೆ
ಎಲ್ಲ ಮಟ್ಟದಲ್ಲಿ.
ಹೌದು, ಇದಕ್ಕೆ ಮಹಿಳೆಯರ ಮತ್ತು ಮಕ್ಕಳ ಸಾಗಾಟ ತಡೆಯುವ ಕಾವಲು ಸಮಿತಿ ಅಂತ ಹೇಳ್ತೇವೆ. ಏನಂತಂದರೆ ಈ ಸಮಿತಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ನಮ್ಮ ಮುಖ್ಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಆಮೇಲೆ ನಮ್ಮ ಆರೋಗ್ಯ ಅಧಿಕಾರಿಗಳು, ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಈ ಥರ ಎಲ್ಲ ವರ್ಗದ ಅಧಿಕಾರಿಗಳು ಇದ್ದಾರೆ. ಅದರ ಜೊತೆಗೆ ಈ ಜಿಲ್ಲಾ ಮಟ್ಟದ ಅಧ್ಯಕ್ಷರೇನಿದ್ದಾರಲ್ಲ ಅವರು ನಾಮನಿರ್ದೇಶನ ಮಾಡಿರತಕ್ಕಂತಹ ಇಬ್ಬರು ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳನ್ನು ಸಹ ಈ ಸಮಿತಿಯಲ್ಲಿ ಅವಕಾಶ ಇದೆ. ಇದು ಎಲ್ಲ ಜಿಲ್ಲೆಗಳಲ್ಲೂ ರಚನೆ ಆಗಿದೆ. ಎರಡನೇದಾಗಿ ತಾಲೂಕು ಮಟ್ಟದ ಸಮಿತಿ, ತಾಲೂಕು ಮಟ್ಟದ ಅಧಿಕಾರಿಗಳು ಇದೇ ಇಲಾಖೆ ಅಧಿಕಾರಿಗಳು, ಜೊತೆಗೆ ಅಲ್ಲಿ ತಾಲೂಕಿನ ಅಧ್ಯಕ್ಷರು ನಾಮ ನಿರ್ದೇಶನ ಮಾಡಿದಂತಹ, ಅಲ್ಲಿ ಸಹ ಈ ಸಮಿತಿಯಲ್ಲಿ ಎರಡು ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳನ್ನು ಅವಕಾಶ ಮಾಡಿದೆ. ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಈ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಗ್ರಾಮ ಮಟ್ಟಕ್ಕೆ ಬಂದಾಗ ಜನಪ್ರತಿನಿಧಿಗಳು ಇದರ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ನಮ್ಮ ಕೆಳಮಟ್ಟದವರೆಗೆ ಅಂಗನವಾಡಿ ಕಾರ್ಯಕರ್ತೆಯವರೆಗೂ ಸಹ ಸದಸ್ಯರಾಗಿರ್ತಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಂದ್ರೆ, ಒಂದು ಗ್ರಾಮ ಪಂಚಾಯಿತಿ ವಲಯ ಏನಿದೆ ಅಥವಾ ಅವರೊಂದು ಏರಿಯಾ ಏನಿದೆ, ಅದರಲ್ಲಿರತಕ್ಕಂಥ ಎಲ್ಲ ಮಕ್ಕಳ ಮತ್ತು ಮಹಿಳೆಯರ ಒಂದು ಅಂಕಿ ಅಂಶಗಳನ್ನ ಅವರು
ಇಟ್ಕೊಂಡಿರ್ತಾರೆ.
ಪ್ರತಿನಿಧಿಗಳನ್ನಾಗಿ ಮಾಡಿದ್ದೇವೆ. ಎರಡನೇನೇನು ಅಂತಂದ್ರೆ, ಯಾವುದೋ ಒಂದು ಮಗು, ಈಗ ನಾವಂದ್ವಿ ಮಿಸ್ ಆಗೋಯ್ತು ಅಥವಾ ಕಾಣೆ ಆಯ್ತು ಅಂತ ಹೇಳಿದ್ದೇವೆ, ಎಲ್ಲೋ ಹೋಗ್ಬಿಡ್ತು ಅಂತ ಹೇಳಿದ್ದೇವೆ, ಇದನ್ನ ಅತಿ ಹತ್ತಿರ ಸಮೀಪವಾಗಿರತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿಗಳು ಗ್ರಾಮ ಮಟ್ಟದಲ್ಲಿ, ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮೇಲ್ವಿಚಾರಕರು ಈ ತರ ಹೋಬಳಿ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಇಲ್ಲಿಗೆ ಪ್ರಥಮ ಮಾಹಿತಿಯನ್ನು ಕೊಡಬೇಕು. ಯಾಕಂತಂದ್ರೆ ಸಾಮಾನ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು ಕಾಣೆ ಆಯ್ತು ಅಂತಂದ್ರೆ ಕೂಡಲೇ ಪೊಲೀಸ್ ಠಾಣೆಗೆ
ಹೋಗುತ್ತಾರೆ,
ಅವರೇ ಹುಡುಕ್ತಾರೆ. ಏನು ಅಂತಂದ್ರೆ, ಪ್ರತಿಯೊಬ್ಬರು ಸಂಸಾರ ಅಥವಾ ಒಂದು ಕುಟುಂಬ ಅಂತ ಹೇಳಿದಾಗ ಅವರ ಒಂದು ಸಂಪ್ರದಾಯ ಜೊತೆಗೆ ಅವರ ಒಂದು ಕುಟುಂಬದ ಗೌರವವನ್ನು ಉಳಿಸ್ಕೊಳ್ಳಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ನನ್ನ ಮನೆಯ ಒಂದು ಹೆಣ್ಣು ಮಗು ಹೊರಟೋಯ್ತು ಅಂತ ಹೇಳಿದಾಗ ಅದನ್ನು ಪಬ್ಲಿಕ್ ಮಾಡಿ ಎಲ್ಲರಿಗೂ ಪ್ರಚಾರ ಮಾಡಿ ಹೀಗೆ ಅಂತ ಹೇಳಿದ್ರೆ ಮುಂದೆ ಆ ಹೆಣ್ಣು ಮಗುವಿನ ಭವಿಷ್ಯ ಏನು, ಮರ್ಯಾದೆಯ ಪ್ರಶ್ನೆ, ಜೊತೆಗೆ ಆ ಮಗುಗೆ ಇಷ್ಟಕ್ಕೆ ಭವಿಷ್ಯ ನಿಂತು ಹೋಗಿಲ್ಲ, ಇನ್ನು ಮುಂದೆ ಇದೆ. ಫಸ್ಟ್ ಇಲ್ಲಿಗೆ ಮಾಹಿತಿ ಕೊಡಬೇಕು, ಆ ನಂತರ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ, ಹತ್ರದ ಠಾಣೆ ಯಾವ್ದಿದೆ, ಕೊಡ್ಲೇಬೇಕು. ಹುಡುಕಿದ್ರೆ ನಡೀತದೆ ಅಂತಂದ್ರೆ ಎಷ್ಟು ದಿನದವರೆಗೆ ನಡೀತಾರೆ ಒಂದು, ಎರಡನೇದಾಗಿ ಒಂದು ಜಾಗದಿಂದ ಸ್ಥಳಾಂತರಗೊಂಡ ಮಹಿಳೆ ಇರಬಹುದು ಅಥವಾ ಮಗು ಇರಬಹುದು, ಈ ಒಂದೊಂದು ಹಂತದಲ್ಲಿ ಹುಡುಕ್ತಾ ಇವತ್ತು ಸಿಗ್ಬೋದು ನಾಳೆ ಸಿಗ್ಬೋದು ಅಂದ್ರೆ ಆ ಮಗು ಎಲ್ಲಿಗೆ ಮುಟ್ಟಬಹುದು, ಆ ಮಧ್ಯದಲ್ಲಿ ಆ ಮಗು ಯಾವ ಯಾವ ಸಮಸ್ಯೆಗಳನ್ನ
ಇಲ್ಲಿ ದೂರು ಕೊಟ್ಟರೆ ಆದಷ್ಟು ಬೇಗ
ಕರೆತ ಅಂದ್ರೆ ಎಲ್ಲರ ಒಂದು ಕೈ ಜೋಡಿಸಿದಂಗಾಗತ್ತೆ, ಬದಲಾವಣೆ ಮಾಡ್ಕೋಬೇಕು. ಒಂದು ಆಯ್ತು ಅಂತಂದ್ರೆ ಅಯ್ಯೋ ನನ್ನ ಗೌರವ ಅಂತ ಹೇಳ್ಕೊಂಡು ಆ ಮಗುಗೆ ಇನ್ನೂ ಹೆಚ್ಚಿನ ಒಂದು ಶೋಷಣೆಗೆ ಒಳಗಾಗ್ಲಿಕ್ಕೆ ಅವಕಾಶ ಮಾಡಿಕೊಡುವ ಬದಲಿಗೆ ಕೂಡಲೇ ಅದನ್ನ ಗ್ರಾಮ ಪಂಚಾಯತಿಗೆ ರಕ್ಷಣೆಯ ಯೋಚನೆಯನ್ನ, ಅದು ಬಹಳ ಪ್ರಾಮುಖ್ಯವಾದದ್ದು. ಯಾಕಂತಂದ್ರೆ ಪೊಲೀಸ್ ಅಂತೇವೆ, ಪ್ರತಿನಿಧಿಗಳಂತೇವೆ, ಸ್ವಯಂ ಸೇವಕ ಸಂಸ್ಥೆ ಅಂತೇವೆ, ಆದರೆ ಈ ಸಾಗಾಣಿಕೆ ಅಂದ್ರೆ ಏನು, ಇದರಿಂದ ಏನೇನು ಅನಾಹುತ ಆಗ್ತದೆ, ದುಷ್ಪರಿಣಾಮ ಏನಾಗ್ತದೆ, ಇದ್ರ ಬಗ್ಗೆ ಎಲ್ಲ ಜನಗಳು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನ ತಡೀಲಿಕ್ಕೆ ಸಾಧ್ಯತೆ ಇದೆ.
ಒಂದು ಸಾಗಾಣಿಕೆ ಏನನ್ನೆಲ್ಲ ಮಾಡಬಹುದು?
ಒಂದು ಸಾಗಾಣಿಕೆ, ಇದು ನಿಜವಾಗ್ಲೂ ಬಹಳ ವಿಪರ್ಯಾಸ ಅಂತ ಹೇಳ್ತೇವೆ ನಾವು. ಒಂದು ಸಾಗಾಣಿಕೆ, ಒಂದು ಮಗು ಇಲ್ಲಿಂದ ಹೊರಗೆ ಬಂತು ಅಂತಂದ್ರೆ ಆ ಮಗುವಿನ ಮೇಲೆ ಯಾವುದೇ ಅತ್ಯಾಚಾರ ಆಗಬಹುದು, ಆ ಮಗು ಅನಾಥ ಆಗಬಹುದು, ಆ ಮಗುವಿಗೆ ದೈಹಿಕವಾದ ಒಂದು ಪೆಟ್ಟು ಬೀಳಬಹುದು, ಹೊಡಿಬಹುದು, ಬಡಿಬಹುದು, ಕಲ್ಲೆಸಿಬಹುದು, ಎಳೆದಾಡಬಹುದು ಆಗಬಹುದು, ಆ ಮಗುವನ್ನ ಯಾರಾದರೂ ಗುಟ್ಟಾಗಿ ಮುಚ್ಚಿಡಬಹುದು. ಮಗು ಒಂದು ಶಿಕ್ಷಣದ ಮಗು, ಶಾಲೆಗೆ ಹೋಗ್ತಾ ಇರಬಹುದು ಅಥವಾ ಹೋಗದೇ ಇರಬಹುದು, ಶಾಲೆಗೆ ಹೋಗ್ತಾ ಇದ್ದ ಮಗು ಶಾಲೆಗೆ ಮುಟ್ಟದೆ ಸಾಗಾಣಿಕೆ ಆಯ್ತು ಅಥವಾ ದಾರಿಯಿಂದ ತಪ್ಪಿತು ಅಂತಂದ್ರೆ ಆ ಮಗುಗೆ ಶಿಕ್ಷಣದಿಂದ ಕಂಪ್ಲೀಟ್ ವಂಚನೆ, ಈ ಎಲ್ಲ ಜೊತೆನೆ ಜೊತೆಗೆ
ಲೈಂಗಿಕ ದೌರ್ಜನ್ಯ ಆಗುವ ಸಾಧ್ಯತೆ,
ದೌರ್ಜನ್ಯ ಆಗಿ ಆಗುತ್ತೆ, ಆಗುವ ಸಾಧ್ಯತೆಯೂ ಇದೆ. ಮಗುವಿನ ಒಂದು ಒಟ್ಟು ನಾವು ಹಕ್ಕು ಅಂತ ಹೇಳ್ತೇವೆ, ಮಕ್ಕಳ ಒಂದು ಹಕ್ಕು, ಇದರೆಲ್ಲರಿಂದ ಮಗು ವಂಚಿತ ಆಗ್ತದೆ. ನಾಳೆಗೆ ಈ ಮಗು ಮರಣ, ಒಂದು ದುರ್ಮರಣವನ್ನ ಸಹ ಹೊಂದಬಹುದು, ಆ ಶವ ಸಹ ಒಂದು ಅನಾಥ ಶವವಾಗಿ, ಘಟನೆಗಳು ಸಾಕಷ್ಟು ನಮ್ಮ ಮುಂದೆ ಇದೆ. ದಿನನಿತ್ಯ ನಾವು ಪೇಪರ್ಗಳಲ್ಲಿ ಅಥವಾ ಟಿವಿಗಳಲ್ಲಿ ನೋಡಿದಾಗ ಇಂಥದನ್ನ ಸಾಕಷ್ಟನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಂದೇ ಒಂದು ಅಂಶವನ್ನ ಹೇಳಕ್ಕೆ ಏನು ಇಚ್ಛೆ ಪಡ್ತೇನೆ ಅಂದ್ರೆ, ಪ್ರತಿಯೊಬ್ಬ ಮನೆಯ ಕುಟುಂಬದವರು ಸಹ ತಮ್ಮ ಪ್ರತಿಯೊಬ್ಬರು ಸದಸ್ಯರು ತಮ್ಮ ಮಕ್ಕಳನ್ನ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಒಂದು ಮಗುವನ್ನು ಹೊರಗೆ ಕಳಿಸಬೇಕಾದ್ರೆ ನಮ್ಮ ಪರಿಚಿತರೇ ಇರಬಹುದು ಅಥವಾ ಸಂಬಂಧಿಗಳೇ ಇರಬಹುದು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲೋಚನೆ ಮಾಡಬೇಕು. ಹೆಚ್ಚಿನದಾಗಿ ನಾವು ಈ ಸಾಗಾಣಿಕೆ ಅಂತ ಹೇಳಿದಾಗ ಈಗಿನ ಒಂದು ಲೇಟೆಸ್ಟ್ ನಮ್ಮ ಮಾಡರ್ನ್ ಸಮಾಜದಲ್ಲಿ ಏನಿದೆ ಅಂದರೆ, ಈ ಒಂಥರ ಐಷಾರಾಮಿ ಒಂದು ಜೀವನದ ಒಂದು ಆಸೆ. ಹೆಚ್ಚಿನ ಹೆಣ್ಮಕ್ಳು ಏನಾಗ್ತಾರೆ, ಒಂದು 8ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ಬಿಟ್ಟು ಮನೆಯಲ್ಲೇ ಇದ್ದಾರೆ, ನಾವು ಸ್ಕೂಲ್ ಡ್ರಾಪ್ ಔಟ್ ಅಂತ ಹೇಳ್ತೇವೆ. ಆ ಮಕ್ಕಳು ಮುಂದೆ ಏನ್ ಮಾಡ್ತಾರೆ? ಸುಮ್ಮನೆ ಇರ್ತಾರೆ. ಅದಕ್ಕೆ ಅಕ್ಕಪಕ್ಕದವ್ರು ಈ ದುರುಪಯೋಗ ಪಡ್ಕೊಳ್ಳೋರು ಏನ್ ಮಾಡ್ತಾರೆ ಅಂದ್ರೆ, ಸಂಬಂಧಿಕರು ಇರ್ಬೋದು. ಇಲ್ಲಿ ಸುಮ್ಮನೆ ಇರೋದಕ್ಕಿಂತ ನಾನು ಒಳ್ಳೆ ಕೆಲಸ ಕೊಡಿಸ್ತೇನೆ ಅಂತ, ದೊಡ್ಡ ದೊಡ್ಡ ಉದಾಹರಣೆಗೆ ನಮ್ಮ ಬೆಂಗಳೂರು ಇರಬಹುದು ಅಥವಾ ಯಾವುದೇ ಒಂದು ಪಟ್ಟಣ ಪ್ರದೇಶಕ್ಕೆ ಬಂದು ಅಲ್ಲಿ ಒಂದು ಆಶಯನ ಹುಟ್ಟಿಸ್ತಾರೆ, ಇಲ್ಲಿ ನಿಮ್ಗೆ ಇಷ್ಟ ಅವಕಾಶ ಇದೆ ಅಂತ ಹೇಳ್ಕೊಂಡು. ಆದ್ರೆ ಆ ಮಗು ಅಲ್ಲಿಂದ ಮನೆ ಬಿಟ್ಟು ಮೇಲೆ ಯಾವ ಕೆಲಸಕ್ಕೋಸ್ಕರ ಅಥವಾ ಯಾವ ಸ್ಥಳವನ್ನ ಮುಟ್ಟಿತು ಖಚಿತ ಪಡಿಸ್ಕೊಳ್ಳೋದೇ ಇಲ್ಲ ಪೋಷಕರು. ನನ್ನ ಮಗಳನ್ನ ನಾನು ಇಂಥವರ ಜೊತೆ ಕಳಿಸ್ತಾ ಇದ್ದಾನೆ, ಇದು ಹೌದಾ? ಇಂಥ ಕಡೆ ಈ ಮಗುವಿಗೆ ಕೆಲಸವನ್ನು ಕೊಡಿಸ್ತಾರಾ? ಈ ಮಗು ಅಲ್ಲಿ ಇರಲಿಕ್ಕೆ ಏನು ವ್ಯವಸ್ಥೆ ಇದೆ? ಆ ಮಗುವಿಗೆ ಒಂದು ರಕ್ಷಣೆ ಇದೆಯಾ? ಇದರ ಯಾವುದೇ ಒಂದು ಪರಿಜ್ಞಾನ ಇಲ್ಲದೆ ಓಕೆ ಇವರು ನಮ್ಮ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು, ಮಕ್ಕಳಿಗೆ ಅತ್ಯಾಚಾರ ಆದಾಗ ಅತ್ಯಾಚಾರದ ಮೇಲೆ ಏನು ಕ್ರಮ ಕೈಗೊಳ್ಳುವ ಮಕ್ಕಳು ನಮ್ಮ ಈಗ ಬಾಲ ನ್ಯಾಯ ಕಾಯ್ದೆಯಲ್ಲಿ ಸಾಕಷ್ಟು ಅವಕಾಶ ಇದೆ.
ಐಪಿಸಿ
ಇಂಡಿಯನ್ ಪೀನಲ್ ಕೋಡ್ನಲ್ಲಿದೆ, ಪೊಲೀಸ್ ಆ್ಯಕ್ಟ್ನಲ್ಲಿದೆ, ನಮ್ಮ ಅನೈತಿಕ ವ್ಯವಹಾರಗಳ ದಮನ ಕಾಯ್ದೆ ಅದರಲ್ಲಿದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಲ್ಲಿದೆ, ಕಾರ್ಮಿಕ ಬಾಲಕಾರ್ಮಿಕ ಕಾಯ್ದೆ ಏನಿದೆ ತಡೆಗಟ್ಟುವುದು ಅದರಲ್ಲಿದೆ. ಯಾವ ಯಾವ ಘಟನೆಯಲ್ಲಿ ಯಾವ ಯಾವ ಉದ್ದೇಶಕ್ಕೋಸ್ಕರ ಈ ಮಗು ಏನೇನು ಅನುಭವಿಸ್ತು, ಒಂದೇ ಮಗು ಸಾಗಾಣಿಕೆ ಆದಾಗ ಹಲವು ಕಾಯ್ದೆಯ ಕೆಳಗೆ ಈ ಪ್ರಕರಣವನ್ನು ದಾಖಲಿಸಿ
ಶೋಷಣೆ ಒಳಗಾಗಿರುತ್ತದೆ,
ಉಲ್ಲಂಘನೆಗೆ ಒಳಗಾಗಿರುತ್ತದೆ. ಎಲ್ಲಾ ಕಾಯ್ದೆಗಳ ಜೊತೆಗೆ ಒಂದು ಕಾಯ್ದೆ ಮಾತ್ರ ಅಲ್ಲ, ಜೆಜೆ ಆಕ್ಟ್ನಲ್ಲೂ ಬುಕ್ ಮಾಡಬಹುದು, ಬಾಲ್ಯ ವಿವಾಹ ಕಾಯ್ದೆನಲ್ಲೂ ಮಾಡಬಹುದು, ಅಥವಾ CRPC ಮಾಡಬಹುದು. ಬೇರೆ ಬೇರೆ ಕಾಯ್ದೆಗಳ ಮುಖಾಂತರ ಪ್ರತಿಯೊಂದು ಪ್ರಕರಣವನ್ನು ದಾಖಲೆ ಮಾಡಿ ಆ ಕಾಯ್ದಿನಲ್ಲಿ ಯಾವ ರೀತಿಯ ಒಂದು ಅವಕಾಶ ಇದೆ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳುವ. ಅದಕ್ಕೋಸ್ಕರ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಸಹ ಈ ಸಾಗಾಣಿಕೆಯನ್ನು ತಡೆಯುವ ಕೆಲಸ ಪ್ರಥಮವಾಗಿ ಆಗಬೇಕು.
ಜನಪ್ರತಿನಿಧಿಗಳು
ಬಹಳ ಬಹಳ ಪ್ರಾಮುಖ್ಯತೆ ವಹಿಸಬೇಕು.
ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, SDMC ಅವರು
ಶಾಲೆ SDMC ಹೇಳೋದು, ಶಾಲೆಗೆ ಹೋದ ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಶಾಲೆಯವರ ಜವಾಬ್ದಾರಿ. ಯಾವುದೇ ಸಂಘ ಸಂಸ್ಥೆಯಲ್ಲಿ ಇರತಕ್ಕಂಥ ಮಕ್ಕಳು ಹೇಗಿದ್ದಾರೆ, ರಕ್ಷಣೆಯಲ್ಲಿ ಇದ್ದಾರೆ ಅಂತ ಹೇಳತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ. ಇನ್ನೊಂದು ಏನು ಅಂತಂದ್ರೆ, ನಾವು ಈ ಜನಪ್ರತಿನಿಧಿಗಳಂತ ಹೇಳ್ತೇವೆ, ಈ ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ಅಂತ ಹೇಳಿದಾಗ ಇದು ಯಾವಾಗಲೂ ಒಂಥರ ಅಚಾನಕ್ ಆಗಿ ಆಗತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲ. ಇದನ್ನು ನಾವು ಏನು ಹೇಳ್ತೇವೆ ಅಂದರೆ ಇದು ಒಂದು ವ್ಯವಸ್ಥಿತ ಅಪರಾಧ. ಇದಕ್ಕೆ ಸಾಕಷ್ಟು ಲಿಂಕ್ ಇರ್ತದೆ. ಏನಂತಂದರೆ ಒಬ್ಬರು ಯಾರೋ ಕರ್ಕೊಂಡು ಉದ್ದೋಕೆ ಹೋಗುವುದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಎಷ್ಟೊಂದು ಕೈ ಬದಲಾವಣೆಗಳಾಗ್ತದೆ. ಒಂದು ಮಗಿಲಿಂದ ಹೋಗ್ತದೆ, ನಾನು ಕರ್ಕೊಂಡು ಹೋಗ್ಬೋದು, ಅದು ನಿಮ್ಮ
ಪ್ಲಾನ್ ಮಾಡಿರ್ತಾರೆ.
ಬಹಳ ಬಹಳ ವ್ಯವಸ್ಥಿತ ಒಂದು ಯೋಜನೆಯನ್ನ ಮಾಡಿ ಈ ಸಾಗಾಣಿಕೆ ನಡೆಯುತ್ತದೆ.
ಈ ಕಮಿಟಿಯವರು ಸದಾ ಎಚ್ಚರಿಕೆಯಿಂದ ಇರಬೇಕು,
ಎರಡನೇದಾಗಿ ಈ ಹಳ್ಳಿಗಳಲ್ಲೆಲ್ಲ ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಗಳು ಒಂಥರ ಅನುಮಾನಾಸ್ಪದ ರೀತಿಯಲ್ಲಿ ನಡೆದಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಈಗಿನ ಕಾಲ ಬದಲಾಗಿದೆ. ಮೊದಲು ಹೇಗಂದ್ರೆ ಒಂದು ಹಳ್ಳಿಗೆ ಯಾರಾದರೂ ಹೊಸಬ್ರು ಬಂದ್ರೆ ಇವ್ರು ಯಾರಿರ್ಬೋದು ಯಾರಿರ್ಬೋದು ಯಾಕೆ ಬಂದ್ರು ಅಂತ, ಈಗ ಇಲ್ಲ, ಏನೋ ಅವರವರ ಕೆಲಸ, ನಮಗೆ ಯಾಕೆ ಇವ್ರ ಬಗ್ಗೆ ಅಂತ. ಅದು ನಿಜವಾಗ್ಲೂ ತಪ್ಪು. ಕೆಲವೊಮ್ಮೆ ಈ ಸಣ್ಣ ಪುಟ್ಟ ಕಳ್ಳತನ ಮಾಡ್ಲಿಕ್ಕೂ ಮಕ್ಕಳನ್ನ ಉಪಯೋಗ ಮಾಡ್ತಾರೆ, ಕೊಲೆ ಮಾಡ್ಲಿಕ್ಕೂ ಸಹ ಮಕ್ಕಳನ್ನ, ಯಾಕಂದ್ರೆ ಮಕ್ಕಳು ಮುಗ್ಧರು. ಒಂದು ಎರಡನೇದಾಗಿ ನಮ್ಮ ಬಾಲನ್ಯಾಯ ಕಾಯ್ದೆಯಲ್ಲಿ ಮಕ್ಕಳನ್ನ ಹೇಗೆ ನೋಡ್ಬೇಕು, ಹಾಗೇನೆ ಜೈಲಿಗೆ ಕಳಿಸ್ಬಾರ್ದು, ಬೇರೆ ದೊಡ್ಡವರಿಗೆ ಕೊಟ್ಟಂತ ಪನಿಷ್ಮೆಂಟ್ ಏನಿಲ್ಲ, ಅದರನ್ನ ದುರುಪಯೋಗ ಮಾಡಿಕೊಳ್ಳತಕ್ಕಂತಹ ಬುದ್ಧಿವಂತರು ಸಹ ನಮ್ಮಲ್ಲಿದ್ದಾರೆ. ಅದಕ್ಕೆ ನಾವು ಹೇಳೋದು ಇದೆಲ್ಲ ಒಂದು ವ್ಯವಸ್ಥಿತ. ನಾನು ಹೀಗೆ ಮಾಡಬೇಕಂದ್ರೆ ಇಂಥವರನ್ನ ದುರುಪಯೋಗ ಪಡಿಸ್ಕೊಂಡು ಈ ಕ್ರಿಯೆಯನ್ನ, ಈ ಕೃತ್ಯವನ್ನ ನಾನು ಮಾಡಬಹುದು ಅಂತ ಹೇಳತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ತಮ್ಮ ಮಕ್ಕಳನ್ನ ತಮ್ಮ ಮನೆಯಲ್ಲಿ ಪ್ರಥಮವಾಗಿ ರಕ್ಷಣೆಯನ್ನ ಮಾಡೋದಕ್ಕೆ ನೋಡಿ, ಆ ನಂತರ ಸಮಾಜ. ಸಮಾಜ ಅಂತ ಹೇಳಿದಾಗ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಮಹಿಳೆಯರು ಸಹ ನಮ್ಮವರೇ, ಅವರು ಯಾವುದೇ ಒಂದು ಅನಾಹುತಕ್ಕೆ ಒಳಗಾಗಬಾರದು ಅಂತ ಹೇಳತಕ್ಕಂಥ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ಮಕ್ಕಳು ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಥಮವಾಗಿ ತಾವೆಲ್ಲರೂ ಮುಂದಾಗಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತೇನೆ ನಾನು.
ಮಹಿಳೆಯರು ಮತ್ತು ಮಕ್ಕಳ ಸಾಗಾಣಿಕೆ ನಿಲ್ಲಿಸೋದಕ್ಕೆ ರಾಜ್ಯ ಮಟ್ಟದಿಂದ ಗ್ರಾಮೀಣ ಮಟ್ಟದೊಳಗಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಮಗೆ ಬೆಂಗಳೂರಿಂದ ಇಲ್ಲಿ ತನಕ ಬಂದು ನಮ್ಮ ರಾಯಚೂರು ನಾಗರಿಕರಿಗೆ ಮಾಹಿತಿ ಕೊಟ್ಟಂಥ ತಮಗೆ ಅಭಿನಂದನೆಗಳು. ನಮಸ್ಕಾರ ಮೇಡಮ್.
ನಮಸ್ಕಾರ.
ಕೇಳುಗರೆ ಕೇಳಿದ್ರಲ್ಲ, ಮಕ್ಕಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಮತ್ತು ಜನಪ್ರತಿನಿಧಿ ಜವಾಬ್ದಾರಿ ಅನ್ನೋದು ನಾವು ಈ ಮೂರು ಜನ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದೀವಿ. ಈ ಮೂಲಕ ನಾವೆಲ್ಲರೂ ಕೂಡ ರಾಯಚೂರಿನಲ್ಲಿ ಮಕ್ಕಳ ಸಂರಕ್ಷಣೆಯನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಶನಿವಾರ 8 ಗಂಟೆಗೆ ಮತ್ತೆ ಸಿಗೋಣ. ನಮಸ್ಕಾರ.
ಇದುವರೆಗೆ ನಮ್ಮ ಊರು ನಮ್ಮ ಶಾಲೆ ನಮ್ಮ ಮಕ್ಕಳು, ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮಾರ್ಗದರ್ಶನ ಶ್ರೀ ಅನ್ಬುಕುಮಾರ್, ಜಿಲ್ಲಾ ಅಧಿಕಾರಿಗಳು ರಾಯಚೂರು, ಸಂಯೋಜನೆ ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.